ஹரி ஓம் ஸ்ரீ குருப்யோ நம. அபுமம் மங்கரைதம் அதுடம் விமலம் சதா ஆனந்த தீர்த்தமத்லம் பஜே தாபத்ரயாபகம் நித்யா சித்தாந்த துத்வாந்த வித்வம்ஷண விசக்ஷணா ஜெயதீர்த்தாகதனே பாசதாம் நோ ஹிருதம்பரே அர்த்தி கல்பித கல்போயம் பிரத்யத்திரித கேசரி வியாச தீர்த்த குரு பூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகா கரானம் வாதிராஜ குருன் வந்தே ஹயக்ரீபதாஸ்ரயான் பூஜ்ய ராகவேந்திராய சத்யதர்மரதாய ச பததாம் கற்பவருக்ஷாய நம்தாம் காமதேனவே துர்வாதி துவாந்த்ரவியே வைஷ்ணவேந்தீவரேந்தவே ஸ்ரீ ராகவேந்திர குருவே நமோத்யந்த தயாளவே ஆபாதமௌலி பர்யந்தம் குருநாமாக்தியம் ஸ்மரேத் தேன விக்னாஹ ப்ரணஷ்யந்தி சித்யந்த மனோரதாஹ. ஹரி ஓம் ஸ்ரீ குருப்யோ நம. நமஸ்கார. நாவு பகவத்கீதையல்லி எரண்ய அத்தியாயதல்லி 42, 43, 44 ஸ்லோகங்களு. ஸோ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ 42, 43, 44 ಆ ಮೂರು ಶ್ಲೋಕಗಳಿಗೆ ಒಟ್ಟಿಗೆ ಅನ್ವಯವನ್ನು ನೋಡ್ತಾ ಇದ್ದೀವಿ. ಅದನ್ನಲ್ಲಿ ವಿ ಆರ್ ಸ್ವಿಚಿಂಗ್ ಬ್ಯಾಕ್ ಅಂಡ್ ಫೋರ್ತ್. ಗೀತಾವೃತ್ತಿ ಸ್ವಲ್ಪ ನೋಡಿದ್ದೀವಿ, ಮೊದಲು ಭಾಷ್ಯ ತಾತ್ಪರ್ಯ ನೋಡಿ, ಗೀತಾವೃತ್ತಿ ನೋಡಿ, ಎರಡು ವಿ ಆರ್ ಜಸ್ಟ್ ಗೋಯಿಂಗ್ ಪ್ಯಾರಲಲ್ಲಿ. ಯಾಕಂದ್ರೆ ಇದು ಸ್ವಲ್ಪ ಆಳವಾಗಿರುವಂತಹ ಭಾವನೆಗಳಿದೆ. ಸೊ ಅದನ್ನು ಸ್ವಲ್ಪ ಸರಿಯಾಗ್ತದೆ, ಎರಡನ್ನು ಇಟ್ಕೊಂಡ್ರೆ ಒಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ವಿ ಆರ್ ಸ್ವಿಚಿಂಗ್ ಬ್ಯಾಕ್ ಅಂಡ್ ಫೋರ್ತ್. ಭಾಷ್ಯ ತಾತ್ಪರ್ಯ ನೋಡಿದ್ದೀವಿ, ಆಮೇಲೆ ಗೀತಾವೃತ್ತಿ ಸ್ವಲ್ಪ ನೋಡಿದ್ದೀವಿ, ಮತ್ತು ಭಾಷ್ಯ ತಾತ್ಪರ್ಯ ನೋಡಿದ್ದೀವಿ. ಇವತ್ತು ಆ ಭಾಷ್ಯ ತಾತ್ಪರ್ಯವನ್ನು ಮುಗಿಸ್ಬಿಟ್ಟು ಗೀತಾವೃತ್ತಿಯಲ್ಲಿ ಕೊನೆಗಿರುವ ವಾಕ್ಯಗಳನ್ನು ಮುಗಿಸ್ಬಿಟ್ಟು ವಿಲ್ ಗೋ ಟು ದ ನೆಕ್ಸ್ಟ್ ವರ್ಸ್. ನಾವು ಇದು ಎರಡನೇ ಅಧ್ಯಾಯದಲ್ಲಿ ಈ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ ವೇದವಾದ ರಥಃ ಪಾರ್ಥ ನಾನ್ಯದ್ ಅಸ್ತೀತಿ ವಾದಿನಃ ಅನ್ನೋದು 42ನೇ ಶ್ಲೋಕ. ಕಾಮಾತ್ಮಾನಃ ಸ್ವರ್ಗಪರ ಜನ್ಮಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಳಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಅನ್ನೋದು 43ನೇ ಶ್ಲೋಕ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ ಅನ್ನುವುದು 44ನೇ ಶ್ಲೋಕ. ಇದಕ್ಕೆ ಆಚಾರ್ಯರು ಬರೆದಂತಹ ಭಾಷ್ಯ ತಾತ್ಪರ್ಯಗಳನ್ನು ನೋಡ್ತಾ ಬಂದೀವಿ. ತಾತ್ಪರ್ಯದಲ್ಲಿ ಕೊನೆಗೆ ಇಷ್ಟಾಪೂರ್ತ ಮನ್ಯಮಾನ ವರಿಷ್ಠಂ ನಾನ್ಯತ್ ಶ್ರೇಯೋ ವೇದಯಂತೆ ಪ್ರಮೂಢಾ ನಾಕಸ್ಯ ಪುಷ್ಟೇ ಸುಕೃತೆ ತೇ ಅನುಭೂತ್ವಾ ಇಮಂ ಲೋಕಂ ಹೀನತರಂ ವಾ ವಿಶಂತಿ ಇತಿ ಅಥರ್ವಣ ಶ್ರುತಿ ಅಂತೇಳಿ ಅಥರ್ವಣ ಶ್ರುತಿಯಿಂದ ಆಚಾರ್ಯರು ಕೋಟ್ ಮಾಡಿದಂತಹ ಈ ಒಂದು ಅದನ್ನು ಲಾಸ್ಟ್ ಕ್ಲಾಸ್ ನೋಡಿದ್ವಿ. ಅಂದ್ರೆ ಇದನ್ನು ಇಷ್ಟಾಪೂರ್ತ ಅಂದ್ರೆ ಎಲ್ಲರಿಗೂ ಇಷ್ಟವಾಗಿರುವಂತಹ ಸೋಷಿಯಲ್ ಸರ್ವಿಸ್, ಅದು ಮಾಡುವಂತಹ ಕಾರ್ಯಗಳನ್ನು ಮಾತ್ರ ಮಾಡಿ ಪರಮಾತ್ಮನನ್ನು ಸ್ವಲ್ಪವೂ ತಿಳ್ಕೊಳ್ಳದೇ ಇರ್ತೇ ಅವರು ಸ್ವರ್ಗಕ್ಕೆ ಹೋಗ್ತಾರೆ, ಅವರಿಗೆ ಪುಣ್ಯ ಸಿಗತ್ತೆ, ಸ್ವರ್ಗಕ್ಕೆ ಹೋಗ್ತಾರೆ. ಆದ್ರೆ ಆ ಸ್ವರ್ಗ ಫಲಗಳನ್ನು ಅನುಭವಿಸಿದ ನಂತರ ತೇ ಅನುಭೂತ್ವ ಇಮಂ ಲೋಕಂ ಹೀನತರಂ ವಾ ವಿಶಂತಿ ಮತ್ತು ಈ ಭೂಲೋಕಕ್ಕೆ ಬರ್ತಾರೆ. ಈ ವಿಧವಾಗಿ ಸರ್ಕಲ್ ಮಾಡ್ತಾ ಇರೋದು, ಸ್ವರ್ಗಕ್ಕೆ ಭೂಲೋಕಕ್ಕೆ ಹೋಗ್ತಾ ಇರ್ತಾರೆ. ಸೊ ಅವರಿಗೆ ಈ ಐಹಿಕ ಸುಖಗಳು ಸ್ವರ್ಗ ಸುಖಗಳು ಎರಡೂ ಸಿಗತ್ತೆ, ಆದರೆ ಮೋಕ್ಷದ ಕಡೆ ಹೋಗೋದಿಲ್ಲ. ಯಾಕಂದ್ರೆ ಪರಮಾತ್ಮನ ಕಡೆ ಮನಸ್ಸು ಹೋಗದಿದ್ರೆ ಮೋಕ್ಷದ ಕಡೆ ಮನಸ್ಸು ಹೋಗೋದಿಲ್ಲ, ಅವರು ಸಾಧನೆಯೂ ಹೋಗೋದಿಲ್ಲ ಅನ್ನೋದು ಮುಖ್ಯವಾದ ಅಂಶ. ಅದೇ ವಿಧವಾಗಿ ಇನ್ನು ಆಚಾರ್ಯ ಹೇಳ್ತಾ ಹೋಗಿ, ವೇದವಾದ ರಥ ನ ಸ್ಯಾತ್ ನ ಪಾಷಂಡಿ ನ ಹೈತುಕಿ ಅಂತೇಳಿ ಭಾಗವತ ವಚನ ಪ್ರಕಾರ ಅದಕ್ಕೆ ನೀವು ವೇದವಾದ ರಥಗರ ಅಂದ್ರೆ ಜಸ್ಟ್ ವೇದ ಸೂಪರ್ಫಿಷಿಯಲ್ ಮೀನಿಂಗ್ ತಗೊಂಡು ಅದನ್ನೇ ಆರ್ಗ್ಯೂ ಮಾಡ್ತಾ ಕೂಡಬೇಡ್ರಿ ಹಾಗೆ ಅಂತೇಳಿ. ಪಾಷಂಡಿಗಳು ಅಂದ್ರೆ ವೇದವನ್ನೇ ಬಿಟ್ಟುಬಿಟ್ಟು ಕಂಪ್ಲೀಟ್ ಆಗಿ ನಾನ್ ಬಿಲೀವರ್ಸ್ ಇನ್ ವೇದ ಹಾಗೂ ಆಗಬೇಡಿ. ನ ಹೈತುಕಿ ಕೇವಲ ಶುಷ್ಕ ತರ್ಕವನ್ನು ಮಾಡ್ತಾ ಆ ಹಾಗೇನೂ ಇರಬೇಡಿ ಅಂತೇಳಿ ಬರುವಂತಹ ವಚನ, ನಾರದೀಯ ಪುರಾಣದಿಂದ ಹೇಳುವಂತಹ ವಚನ ನೋಡ್ತಾ ಇದ್ದೀವಿ. ಏ ನ ಜಾನಂತಿ ತಂ ವಿಷ್ಣು ಯಾತಾತತ್ಯೇನ ಸಂಶಯಾತ್. ಯಾರಾದರೆ ಸರ್ವೋತ್ತಮನಾದ ಆ ಪರಮಾತ್ಮ ವಿಷ್ಣುವನ್ನು ಇದ್ದ ಹಾಗೆ ಅಂದ್ರೆ ಪರಮಾತ್ಮನ ರೂಪವನ್ನು ಸರಿಯಾಗಿ ತಿಳ್ಕೊ, ಎಲ್ಲರೂ ಬೇರೆ ಬೇರೆ ಹೆಸರಿಂದ ಕರಿಬೋದಲ್ಲವಾ ಅಂದ್ರೆ ಬೇರೆ ಬೇರೆ ಹೆಸರು ಯಾವ್ದಾದ್ರೂ ಕರಿಬಹುದು, ಸರ್ವಶಬ್ದವಾತ್ಯ ಪರಮಾತ್ಮ. ಆದರೂ ಆ ಪರಮಾತ್ಮ ಎಂಥವನು ಅನ್ನೋ ತಿಳುವಳಿಕೆ ಸರಿಯಾಗಿರಬೇಕು. ಉದಾಹರಣೆಗೆ ಪರಮಾತ್ಮ ಸರ್ವವ್ಯಾಪ್ತನಲ್ಲ, ಕೆಲವು ಕಡೆ ಇರ್ತಾನೆ ಅಂತ, ಇಲ್ಲ ಪರಮಾತ್ಮನ ಶಕ್ತಿ ಸಂಕುಚಿತವಾಗಿದೆ ಅಂತ ಭಾವನೆ ಮಾಡೋದು, ಪರಮಾತ್ಮ ಎಲ್ಲರ ಒಳಗೂ ಇಲ್ಲ, ಕೇವಲ ಒಂದು ಸರ್ಟನ್ ಟೈಪ್ ಆಫ್ ಬಿಲೀಫ್ ಇರೋ ಅವ್ರ ಮನಸ್ಸಿನಲ್ಲಿ ಮಾತ್ರ ಪರಮಾತ್ಮ ಇದ್ದಾನೆ ಅಂತ ಭಾವನೆ ಮಾಡೋದು, ಈ ವಿಧವಾದ ಅಜ್ಞಾನದ ಮಾತುಗಳು ಇರಬಾರದು. ಪರಮಾತ್ಮನ ತಿಳುವಳಿಕೆ ಸರಿಯಾಗಿರಬೇಕಂದ್ರೆ ಪರಮಾತ್ಮನ ಸರ್ವೋತ್ತಮ ಸರ್ವಗತ ಸರ್ವವ್ಯಾಪ್ತ ಇವೆಲ್ಲವೂ ಕೂಡ ಪರಮಾತ್ಮನ ಲಕ್ಷಣಗಳು, ಅದರಲ್ಲಿ ಯಾವ ಸಂಕುಚಿತ ಭಾವವನ್ನು ಸಂಕೋಚವನ್ನು ಮಾಡಕೂಡದು ಅಂತೇಳಿ ಹೇಳ್ತಾ ಇದ್ದಾರೆ. ಜಿಜ್ಞಾಸವಶ್ಚ ನಿತರಾಂ ಶ್ರದ್ಧಾವಂತ ಸುಸಾಧವ ನೇತೃಣಾಂ ಅಭಾವೇನ ಕೇವಲ ಜ್ಞಾನವರ್ಜಿತ. ಪರಮಾತ್ಮನ ಶುದ್ಧ ಜ್ಞಾನವು ಇಲ್ಲದೆ ಕಾರಣದಿಂದ ಅವರು ಏನು ಮಾಡ್ತಾರೆ ಅಂದ್ರೆ ಅವರಿಗೆ ಜಿಜ್ಞಾಸೆ ಯಾವುದರಲ್ಲಿ, ಕೇವಲ ಲೌಕಿಕ ವಿಷಯದಲ್ಲೇ ಜಿಜ್ಞಾಸೆ, ಪರಮಾತ್ಮನ ವಿಷಯದಲ್ಲಿ ಜಿಜ್ಞಾಸೆ ಇರುವುದಿಲ್ಲ. ಅವರು ಸುಸಾಧವ ಒಳ್ಳೆ ಒಳ್ಳೆ ಮನಸ್ಸು, ಎಲ್ಲರಿಗೆ ಹೆಲ್ಪಿಂಗ್ ಟೆಂಡೆನ್ಸಿ ಇರುತ್ತೆ, ಶ್ರದ್ಧಾವಂತಹ, ಏನೋ ಲೌಕಿಕ ವಿಷಯದಲ್ಲಿ ಶ್ರದ್ಧೆ ಇದೆ. ಆದ್ರೆ ಅವರಿಗೆ ನಿರ್ಣಯತೃಣಾಂ ಅಭಾವೇನ, ಸರಿಯಾಗಿ ನಿರ್ಣಯ ಮಾಡಿ ಸರಿಯಾದ ಶಾಸ್ತ್ರವನ್ನು ತಿಳಿಸುವವರು ಇಲ್ಲದೇ ಇರುವ ಕಾರಣದಿಂದ, ಬಿಕಾಸ್ ದೇರ್ ಇಸ್ ನೋ ಬಡಿ ಟು ಗೈಡ್ ದೆಮ್ ಪ್ರಾಪರ್ಲಿ, ಆ ಕಾರಣದಿಂದ ಅವರೇನಾಗ್ತಾರೆ, ತೇ ಯಾಜ್ಞಿಕಾಹ, ಆ ಕ್ಯಾಟಗರಿನಲ್ಲಿ ಬರುವವರು ಯಾರು, ಎಲ್ಲ ಆಲ್ ಕೈಂಡ್ಸ್ ಆಫ್, ನಾಟ್ ಓನ್ಲಿ ದೇ ಡೋಂಟ್ ಹ್ಯಾವ್ ಟು ಬಿ ನಾನ್ ಬಿಲೀವರ್ಸ್, ಎಥೀಸ್ ಮಾತ್ರ ಆಗಬೇಕಂತಲ್ಲ, ತೇ ಯಾಜ್ಞಿಕಾಹ, ಯಜ್ಞಾದಿ ಕಾರ್ಯಗಳನ್ನು ಮಾಡಬಹುದು. ಯಾಕೆ ಸ್ವರ್ಗ ಕೇವಲ ಸ್ವರ್ಗ ಅಪೇಕ್ಷದಿಂದ ಸ್ವರ್ಗವನ್ನು ಮಾತ್ರ ಬಯಸಿ ಯಜ್ಞಯಾಗಾದಿಗಳನ್ನು ಮಾಡಬಹುದು, ಸ್ವರ್ಗ ಭೋಗಕ್ಕೆ ಹೋಗ್ತಾರವರು. ಆದರೆ ಸ್ವರ್ಗ ಭೋಗ ಕ್ಷಯೇ ಯಾಂತಿ ಮನುಷ್ಯತಾಂ, ಸ್ವರ್ಗ ಭೋಗ ಕ್ಷಯ ಆದ ಮೇಲೆ, ಅವರ ಪುಣ್ಯ ಕ್ಷಯ ಆದ ಮೇಲೆ, ಒನ್ಸ್ ಇಟ್ ಅಕೌಂಟ್ ಇಸ್ ಡಿಮಿನಿಶ್, ಆ ಅಕೌಂಟ್ ಎಲ್ಲ ಪೇ ಮಾಡಿಬಿಟ್ಟ ಮೇಲೆ ಮನುಷ್ಯತ ಮತ್ತು ಮನುಷ್ಯರಾಗಿ ಹುಟ್ಟುತ್ತಾರೆ. ಯೈಹಿ ನಿಶ್ಚಿತಂ ಪರತ್ವಂತು ವಿಷ್ಣೋ ಪ್ರಾಯೋ ನ ಯಾತನಾಂ ಬ್ರಹ್ಮಹತ್ಯಾದಿಭಿರಪಿ ಯಾಂತಿ ಆಧಿಕ್ಯೇ ಚಿರಂನತು. ಆದರೆ ಯಾರಾದರೆ ನಿಶ್ಚಯವಾಗಿ ಪರಮಾತ್ಮನ ವಿಷ್ಣುವಿನ ಜ್ಞಾನ ಇರುತ್ತೋ ಅವರು ಪ್ರಾಯ ನ ಯಾತನಂ ಬ್ರಹ್ಮಹತ್ಯಾದಿಭಿರಪಿ, ಅವರು ಬ್ರಹ್ಮಹತ್ಯಾದಿಗಳು ಮಾಡಿದ್ರು ಅಂದ್ರೆ ತಿಳಿದು ಮಾಡುವುದಿಲ್ಲ, ತಿಳಿಯದೇ ಅವರು ಮಾಡಿದರೂ ಕೂಡ ಅವರಿಗೆ ಅದಕ್ಕೂ ಒಂದು ಶಿಕ್ಷಾ ಪರಮಾತ್ಮ ಬಿಡೋದಿಲ್ಲ, ಪಕ್ಷಪಾತ ಬುದ್ಧಿ ಇಲ್ಲ ಪರಮಾತ್ಮನಿಗೆ, ಅವರಿಗೆ ಶಿಕ್ಷೆ ಕೊಡ್ತಾನೆ. ಆದರೆ ಅವರು ತಿಳಿದೇ ಮಾಡುವ ಕಾರಣದಿಂದ, ಪರಮಾತ್ಮನ ಸರಿಯಾದ ತಿಳುವಳಿಕೆ ಇರುವ ಕಾರಣದಿಂದ ಅವರಿಗೆ ಅಧಿಕವಾದ ಯಾತನೆ ಇರೋದಿಲ್ಲ, ಆ ಉಪಮರ್ದ ಆಗತ್ತೆ, ಆ ಬಾಧೆಗಳೆಲ್ಲ ಉಪಮರ್ದ ಆಗತ್ತೆ, ಚಿರಕಾಲವಿರೋದಿಲ್ಲ, ಇಟ್ ವೋಂಟ್ ಲಾಸ್ಟ್ ಲಾಂಗ್ ಅಂಡ್ ಆಲ್ಸೋ ಇಟ್ ಇಂಟೆನ್ಸಿಟಿ ವಿಲ್ ಬಿ ಲೆಸ್. ವಿಶೇಷ ಏವ ತೇಷಾಂ ತು ತದನ್ಯೇಷಾಂ ವಿಪರ್ಯಯ ಅಂತೇಳಿ, ಅದಕ್ಕೂ ಅದರ್ ಸೈಡ್ ಇಸ್ ಆಪ್ ಕೌಂಟರ್ ಆಸ್ಪೆಕ್ಟ್ ಏನಂದ್ರೆ, ಯಾರಾದರೆ ಪರಮಾತ್ಮನನ್ನು ಸ್ವಲ್ಪವೂ ನಂಬೋದಿಲ್ಲ, ಪರಮಾತ್ಮನ ಮೇಲೆ ಯಾವ ನಂಬಿಕೆ ಇರೋದಿಲ್ಲ, ಅಂತಹ ಅವರು ಬ್ರಹ್ಮಹತ್ಯಾದಿ ದೋಷಗಳು ಮಾಡದೇ ಇದ್ರು ಕೂಡ, ಈ ದೇಡು ಅದರ್ ಕೈಂಡ್ಸ್ ಆಫ್ ಮಿಸ್ಟೇಕ್ಸ್ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಸಿಗತ್ತೆ. ಯಾಕೆಂದ್ರೆ ಅವರಿಗೆ ದೇರ್ ಇಸ್ ನೋ ರಿಲೀಫ್ ಫ್ರಮ್, ಯಾವುದಕ್ಕೂ ಬಿಡುಗಡೆ ಮಾಡುವಂತಹ ಸಾಧನೆ ಯಾವುದನ್ನು ಮಾಡುವುದಿಲ್ಲ ಅವರು, ಅವರಿಗೆ ಮಾಡಿದ ಪಾಪಗಳಿಗೆ ಬೇಕಾದ ಶಿಕ್ಷೆ ಅದು ಹಾಗೆ ಸಿಗುತ್ತೆ. ದೇ ವಿಲ್ ಪೇ ಫಾರ್ ವಾಟ್ ಎವರ್ ಮಿಸ್ಟೇಕ್ಸ್ ದೇ ಕಮಿಟ್, ಅದನ್ನು ಅವರು ಉಪಮದ್ದ ಮಾಡುವ ಅವಕಾಶವಿರುವುದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಏತು ಭಾಗವತಾಚಾರ್ಯೈ ಸಮ್ಯಜ್ಞ ಯಜ್ಞ, ಆವಾಗ ನಮಗೊಂದು ಸಂದೇಹ ಬರುತ್ತೆ, ದುರ್ಯೋಧನಾದಿಗಳು ಅವರೇನು ಮಾಡಿದ್ದಾರೆ, ಯಜ್ಞಯಾಗಾದಿಗಳು ಮಾಡಿದ್ದಾರೆ, ಅವರಿಗೆ ಮತ್ತೆ ಯಾವ ಫಲವೂ ಇರೋದಿಲ್ಲವಾ ಅಂತ ಹೇಳಿದ್ರೆ, ಏತು ಭಾಗವತಾಚಾರ್ಯೈ ಸಮ್ಯಕ್ ಯಜ್ಞಾದಿ ಕುರುವತೆ, ಭಾಗವತ ಅಂದ್ರೆ ಭಗವದ್ ಭಕ್ತರಾದಂತಹ ಆಚಾರ್ಯರನ್ನು ನೇಮನ ಮಾಡಿದ ಅಂತ, ದೇ ಅಪಾಯಿಂಟ್ ಸಂಬಡಿ, ಸೊ ಭಗವದ್ ಭಕ್ತರನ್ನು ಆಚಾರ್ಯರಾಗಿ ಪುರೋಹಿತರನ್ನಾಗಿ ಇಟ್ಟುಕೊಂಡು ಯಜ್ಞಯಾಗಾದಿಗಳನ್ನು ಮಾಡಿದ್ದಾರೆ. ಮಾಡಿದಾಗ ಬಹಿರ್ಮುಖ ಭಗವತೋ ನಿವೃತ್ತಾಸ್ತ ವಿಕರ್ಮಣಃ ಅಂತೇಳಿ, ದಕ್ಷಿಣಾತರ್ಪಿತಾನಾಂತು ಹಿ ಆಚಾರ್ಯಾನಂತು ತೇಜಸ್ ಅಂತ, ದಕ್ಷಿಣಾತರ್ಪಿತಾನ, ಒಳ್ಳೆ ದಕ್ಷಿಣ, ಬೇಕಾದಷ್ಟು ದುಡ್ಡು ಕೊಡ್ತಾರೆ, ದಕ್ಷಿಣ ಕೊಡ್ತಾರೆ, ಬ್ರಾಹ್ಮಣರನ್ನು ತೃಪ್ತಿ ಮಾಡ್ತಾರೆ, ಆ ಬ್ರಾಹ್ಮಣರು ತೃಪ್ತರಾಗಿ ಆಶೀರ್ವಾದ ಮಾಡ್ತಾರೆ, ನಿನಗೆ ಎಲ್ಲ ಸುಖ ಆಗಲಿ, ಎಲ್ಲ ಒಳ್ಳೇದಾಗಲಿಪ್ಪ ಅಂತ ಆಶೀರ್ವಾದ ಮಾಡ್ತಾರೆ. ಮಾಡಿದಾಗ ಅದು ವ್ಯರ್ಥವಾಗಬಾರದಲ್ವಾ, ಅದಕ್ಕೆ ಅವರಿಗೆ ಕೇವಲ ಉಪಸ್ವರ್ಗ ಅಂದ್ರೆ ಕೆಲವು ಮೇಲ್ನೋಟದ ಸುಖಗಳು, ಅವರಿಗೆ ಇಂದ್ರಿಯಗಳಿಂದ ಅವರು ಮಾಡಿದ್ದಾರೆ ಕರ್ಮಗಳಿಗೋಸ್ಕರ, ಆ ಮೇಲ್ನೋಟದ ಇಂದ್ರಿಯಗಳಿಗೆ ಅವರಿಗೆ ಸುಖ ಸಿಗಲೇ ಸಿಗುತ್ತೆ, ಸ್ವರೂಪತಃ ಅವರಿಗೆ ಸುಖ ಇಲ್ಲದೇ ಇದ್ದರೂ ಕೂಡ ಇಂದ್ರಿಯಾದಿಗಳ ಸುಖ ಅವರಿಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಆ ದಕ್ಷಿಣದಿಂದ ತೃಪ್ತರಾದಂತಹ ಆಚಾರ್ಯ ಅಂದ್ರೆ ಪುರೋಹಿತರವರೆಲ್ಲ ಕೂಡ ಅವರಿಗೆ ಮಾಡಿದ ಆಶೀರ್ವಾದಗಳ ಕಾರಣದಿಂದ ಅವರ ತೇಜಸ್ಸಿನಿಂದ ಅವರು ಸ್ವರ್ಗವನ್ನು ಪಡಿತಾರೆ. ಆದರೆ ಮುಂಚೆ ಶೀಘ್ರದಲ್ಲಿ ಅವರು ಅದರಿಂದ ಇಳಿದು ಬರ್ತಾರೆ. ಅವರು ಸ್ವರೂಪತಃ ತಮೋಯೋಗ್ಯರಾಗಿದರೆ ಅವರು ತತಃ ಕ್ಷಿಪ್ರಂ ತಮೋ ಅಂಧಂ ಪ್ರಾಪ್ನುವಂತಿ ಚ, ದುರ್ಯೋಧನಾದಿಗಳು ಕೊನೆಗೆ ಆ ಅಂಧನ್ ತಮಸ್ಸಿಗೆ ಹೋಗ್ತಾರೆ. ಯಾಕಂದ್ರೆ ಯಜ್ಞಯಾಗಾದಿಗಳು ಮಾಡಿದರೂ ಕೂಡ ಅವರು ಕೇವಲ ಸ್ವಾರ್ಥ ಚಿತ್ತದಿಂದ ಮಾಡಿದ್ದಾರೆ ಹೊರತು ಭಗವಂತನ ಪ್ರೀತ್ಯರ್ಥವಾಗಿ ಅವರು ಮಾಡಿರೋದಿಲ್ಲ. ಅದಕ್ಕೆ ಅವರ ಸಾಧನಕ್ಕೆ ಅನುಗುಣವಾಗಿ ಅವರು ಕೊನೆಗೆ ಅಂಧತಮಸ್ಸವನ್ನೇ ಹೊಂದುತ್ತಾರೆ. ತಮೋ ಅಂಧಂ ಪ್ರಾಪ್ನುವಂತಿ ಚ ತದನ್ಯೇ ನೈವ ಚ ಸ್ವರ್ಗಂ ಯಾಂತಿ ವಿಷ್ಣು ಬಹಿರ್ಮುಖಾಹ ಅಂತೇಳಿ. ಅಂದ್ರೆ ಈಗ ಸ್ವಲ್ಪವೂ ಕೂಡ ವಿಷ್ಣುವಿಗೆ ಪರಾಮುಖರಾಗಿದ್ದು ದುರ್ಯೋಧನ ಮಾಡಿದಂತಹ ಮೇಲ್ನೋಟ ಧರ್ಮ ಕಾರ್ಯಗಳು ಕೂಡ ಮಾಡದೇ ಇದ್ದರೆ ಅವರಿಗೆ ಸ್ವರ್ಗ ಕೂಡ ಸಿಗುವುದಿಲ್ಲ. ನ ಏವತ ಸ್ವರ್ಗಂ ಯಾಂತಿ ವಿಷ್ಣು, ಅಂದ್ರೆ ವಿಷ್ಣು ದ್ವೇಷವಿಟ್ಟುಕೊಂಡು ಮೇಲ್ನೋಟದ ಸ್ವರ್ಗ ಬಯಸುವಂತಹ ಯಜ್ಞಯಾಗಾದಿಗಳನ್ನು ಕೂಡ ಅವನ್ನು ಕೂಡ ಮಾಡದೇ ಇದ್ರೆ ಅವರಿಗೆ ಏನು ಸಿಗೋದಿಲ್ಲ, ಯಾವ ಸುಖವೂ ಸಿಗೋದಿಲ್ಲ, ಕೇವಲ ದುಃಖಭಾಗಿಗಳಾಗ್ತಾರೆ ಅನ್ನುವುದು ನಾರದ ವಚನದಿಂದ, ನಾರದ ಪುರಾಣದಿಂದ ಬಂದಂತಹ ವಚನ. ಅದನ್ನು ಹೇಳಿದ್ದಾರೆ ಆಚಾರ್ಯರು. ಅಲ್ಲಿಗೆ ಈ 42, 43, 44 ಶ್ಲೋಕಗಳಿಗೆ ಭಾಷ್ಯ ತಾತ್ಪರ್ಯ ಎರಡೂ ಮುಗಿದಿದೆ. ನಾವು ಗೀತಾವೃತ್ತಿಯಲ್ಲಿ ರಾಯರದ್ದು ಗೀತಾವೃತ್ತಿ ನೋಡ್ತಾ ಬಂದಿದ್ದೀವಿ, ಕೊನೆಗೆ ಲಾಸ್ಟ್ ಪೋರ್ಷನ್ ವಿ ಹ್ಯಾವ್ ಟು ಕಂಟಿನ್ಯೂ, ಅದನ್ನು ನೋಡೋಣ. ಅಲ್ಲಿ ಸಮ ಗೀತಾ ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ಗೀತಾವೃತ್ತಿಯಲ್ಲಿ ಈ 42, 43, 44 ಶ್ಲೋಕಗಳಿಗೆ ಬರುವಂತಹ ಗೀತಾವೃತ್ತಿ ಆ ಪುಸ್ತಕ ಇರುವವರಲ್ಲಿ 41ನೇ ಪೇಜ್ 41 ಪೇಜ್ ನಂಬರ್ ಅದರಲ್ಲಿ ಹಾಕಿದ್ದಾರೆ. ತಯ ವಾಚ ಅಪಹೃತ ಚೇತಸಾಂ ಭೋಗೈಶ್ವರ್ಯೋ ಆಸಕ್ತ ಚಿತ್ತಾನಾಂ ವ್ಯವಸಾಯಾತ್ಮಿಕ ಸಮ್ಯಕ್ ಪ್ರಮಾಣ ನಿರ್ಣೀತ ಅರ್ಥ ನಿಶ್ಚಯ ರೂಪಾ ಬುದ್ಧಿ ಸಮಾಧೌ ಭಗವತಿ ಮನಃ ಸಮಾಧಾನಾರ್ಥಂ ನ ವಿಧೀಯತೆ ಅಂತೇಳಿ. ಅಂದ್ರೆ ವಾಚ ಅಪಹೃತ ಚೇತಸಾಂ ಅಂದ್ರೆ ಏನು, ವೇದಗಳಲ್ಲಿಲ್ಲುವ ಮೇಲ್ನೋಟದ ಮಾತುಗಳನ್ನು ಕೇಳಿ ತಪ್ಪು ದಾರಿ ಹಿಡಿದಂತಹ ಅವರು ಯಾರಿದ್ದಾರೋ ಅಪಹೃತ ಚೇತಸಾಂ, ಅದರಿಂದ ಕದ್ದಲ್ಪಡುವಂತಹ ಮನಸ್ಸು ಉಳ್ಳವರಾಗಿದ್ದಾರೆ, ಅದಕ್ಕೆ ಅವರು ಭೋಗ ಐಶ್ವರ್ಯೋ ಆಸಕ್ತ ಚಿತ್ತಾನಾಂ, ಅವರಿಗೆ ಆಸಕ್ತಿ ಯಾವುದರಲ್ಲಿ, ಭೋಗ ಐಶ್ವರ್ಯದಲ್ಲಿಯೇ ಆಸಕ್ತಿ, ಪರಮಾತ್ಮನಲ್ಲಿ ಆಸಕ್ತಿ ಇಲ್ಲ. ಅದಕ್ಕೆ ವ್ಯವಸಾಯಾತ್ಮಿಕ ಸಮ್ಯಕ್, ವ್ಯವಸಾಯಾತ್ಮಿಕ ಅಂದ್ರೆ ಪ್ರಮಾಣ ನಿರ್ಣೀತ ಅರ್ಥ ನಿಶ್ಚಯ ರೂಪ ಅಂತೇಳಿ. ವ್ಯವಸಾಯಾತ್ಮಿಕ ಅನ್ನೋ ಶಬ್ದಕ್ಕೆ ಅರ್ಥ ವಿ ಅವಸಾಯ ಅಂದ್ರೆ ವಿಶೇಷವಾಗಿ ನಮಗೆ ನಿರ್ಣಯ ಮಾಡಲಕ್ಕೆ ಯೋಗ್ಯವಾದಂತಹದ್ದು, ಚೆನ್ನಾಗಿ ಸಮ್ಯಕ್ ಪ್ರಮಾಣ ನಿರ್ಣೀತ ಅರ್ಥ ನಿಶ್ಚಯ ರೂಪ, ಸತ್ಪ್ರಮಾಣಗಳು ವೇದಾದಿ ಸತ್ಪ್ರಮಾಣಗಳಿಂದ ನಿರ್ಣಯ ಮಾಡಲ್ಪಟ್ಟಿರುವಂತಹ ನಿಶ್ಚಯಾತ್ಮಕವಾದಂತಹ ಫರ್ಮ್ ಅಂಡ್ ಕರೆಕ್ಟ್ ನಾಲೆಡ್ಜ್ ಅಂತಹ ಬುದ್ಧಿ ಸಮಾಧೌ ಸಮಾಧೌ ಸಮ್ಯಕ್ ಆಧೌ ಅಂದ್ರೆ ಪರಮಾತ್ಮನಲ್ಲಿ ಭಗವಂತನಲ್ಲಿ ಮನಃ ಸಮಾಧಾನಾರ್ಥಂ ನ ವಿಧೀಯತೆ, ಮನಸ್ಸನ್ನು ಭಗವಂತನಲ್ಲಿ ಸ್ಥಿರವಾಗಿ ಇಡುವ ಒಂದು ಮಾರ್ಗ ಅವರಿಗೆ ಸಿಗುವುದಿಲ್ಲ. ತಸ್ಯೇವ ಪರಮ ಪುಮರ್ಥ ಹೇತುತ್ವಾದ್ ಇತಿ ಭಾವ ಅಂದರೆ ಅವರಿಗೆ ಪರಮ ಪುರುಷಾರ್ಥ ಹೇತುತ್ವ ಅದಕ್ಕೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗಿದವರಲ್ಲ. ಅದೇ ಯದ್ವಾ ಅವ್ಯವಸಾಯ ಬುದ್ಧಿ ಕೇನ ಕಾರಣೇನ ಭವತಿ, ಈ ಅವ್ಯವಸಾಯ ಬುದ್ಧಿ ಈ ಅನಿಶ್ಚಯಾತ್ಮಕವಾದ ಅಂದ್ರೆ ಚಂಚಲಾತ್ಮಕವಾದ ಭೋಗೈಶ್ವರ್ಯಗಳ ಕಡೆ ಓಡುವಂತಹ ಈ ಬುದ್ಧಿ ಯಾಕೆ ಬರುತ್ತೆ, ಯಾವ ಕಾರಣದಿಂದ ಬರುತ್ತೆ? ಯತ್ ಪರಿತ್ಯಾಗಾತ್ ಸಾ ಬುದ್ಧಿರ್ ನ ಭವತಿ, ಯಾವುದನ್ನು ಬಿಟ್ಟರೆ, ವಾಟ್ ಈಸ್ ದ ಪ್ರೊಸೀಜರ್ ನಾಟ್ ಟು ಗೆಟ್ ಕಾಟ್ ಇನ್ ಟು ದಿಸ್ ಮೆಂಟಲ್ ಸರ್ಕಲ್, ಈ ಈ ಮನಸ್ಸನ್ನು ಆ ವಿಷಯ ಭೋಗಗಳ ಕಡೆ ಮಾತ್ರವೇ ಓಡಿಸುವಂತಹ ಈ ದುಸ್ಥಿತಿ ಬರದೇ ಇರಲಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಇತ್ಯತಃ ಅವ್ಯವಸಾಯ ಬುದ್ಧಿಯೇ ಕಾರಣ ಮಾಹ, ನಮಗೆ ಈ ಅವ್ಯವಸಾಯ ಬುದ್ಧಿ ಈ ಚಂಚಲಾತ್ಮಕವಾದ ಬುದ್ಧಿ ಬರುವುದಕ್ಕೆ ಕಾರಣವೇನು ಅನ್ನುವುದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಯಾಮಿಮಾಮ್ ಅನ್ನುವ 3 ಶ್ಲೋಕಗಳಿಂದ ಹೇಳ್ತಾ ಇದ್ದಾರೆ. ಯೋಜನಾತು ಪೂರ್ವದೇವ ವೇದ ತಾತ್ಪರ್ಯ ನೋಡ್ರಿ, ಇದು ದೊಡ್ಡ ಸೆಂಟೆನ್ಸ್ ರಾಘವನ್ ಸ್ವಾಮಿಗಳು ಬರ್ತಾ ಇದ್ದಾರೆ, ವಿಲ್ ಸ್ಪ್ಲಿಟ್ ಇಟ್ ಅಪ್. ಅದೇನಂದ್ರೆ ವೇದ ತಾತ್ಪರ್ಯ ವಿಷಯೀಭೂತ ಭಗವತ್ ಸ್ವರೂಪ ಮೋಕ್ಷ ಸ್ವರೂಪಯೋ ಅಜ್ಞಾನಿನಾಂ ಆಪಾತ ಪ್ರತೀತಾರ್ಥಂ ಆದಾಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ವೇದ ತಾತ್ಪರ್ಯ ವಿಷಯೀಭೂತ, ವೇದದಲ್ಲಿ ನಮಗೆ ಸರಿಯಾಗಿ ತಿಳಿಸುವಂತಹ ವೇದ ತಾತ್ಪರ್ಯ, ತಾತ್ಪರ್ಯ ತತ್ಪರ, ವಾಟ್ ಈಸ್ ದ ಎಸೆನ್ಸ್ ಆಫ್ ದಿ ವೇದಾಸ್, ವೇದಗಳಲ್ಲಿರುವಂತಹ ಎಸೆನ್ಸ್, ದ ಕ್ವಿಂಟ್ ಎಸೆನ್ಸ್ ಅಂತೀವಲ್ವಾ, ವೇದದ ತಾತ್ಪರ್ಯ ವಿಷಯೀಭೂತವಾದಂತಹ ದ ಕ್ವಿಂಟ್ ಎಸೆನ್ಸ್ ಆಫ್ ದ ವೇದಾಸ್ ಯಾವುದಿದೋ ಅದೇನದು, ಭಗವತ್ ಸ್ವರೂಪ ಮೋಕ್ಷ ಸ್ವರೂಪಯೋಹೋ, ಭಗವಂತನ ಸ್ವರೂಪ ಎಂತಹದ್ದು ಅಂತ ವೇದ ತಿಳಿಸುತ್ತೆ, ಮೋಕ್ಷದ ಸ್ವರೂಪ ಎಂತಹದ್ದು ಅಂತ ವೇದ ತಿಳಿಸುತ್ತೆ, ಆ ಮೋಕ್ಷಕ್ಕೆ ಹೋಗುವುದಕ್ಕೆ ಪರಮಾತ್ಮನ ಹೇಗೆ ಸೇವೆ ಮಾಡಬೇಕು, ಹೇಗೆ ಉಪಾಸನೆ ಮಾಡಬೇಕು ಅಂತ ವೇದ ತಿಳಿಸುತ್ತೆ. ಅದೆಲ್ಲವೂ ತಿಳಿಯದೇ ಇರುವ ಕಾರಣದಿಂದ ಮೋಕ್ಷ ಸ್ವರೂಪಯೋಹೋ ಅಜ್ಞಾನಿನಾಂ ಆಪಾತ ಪ್ರತೀತಾರ್ಥಮಾದಾಯ, ಅದು ಯಾಕೆ ತಿಳಿಯೋದಿಲ್ಲ, ವಾಟ್ ಇಸ್ ದ ಕಾರಣ, ವಾಟ್ ಇಸ್ ದ ರೀಸನ್ ಅಂತ ಹೇಳಿದರೆ, ಅಜ್ಞಾನಿನಾಂ ಆಪಾತ ಪ್ರತೀತಾರ್ಥಂ ಆದಾಯ. ಈಗ ಎರಡು ವಿಧವಾದ ಅಜ್ಞಾನಿಗಳು, ಒಂದು ವಿಧವಾದ ಅಜ್ಞಾನಿಗಳೆಂದ್ರೆ ಇದು ಡೇಂಜರಸ್ ಕ್ಯಾಟಗರಿ, ಇವರು ವೇದಗಳಲ್ಲಿ ಮೇಲ್ನೋಟದ ಅರ್ಥವನ್ನು ನೋಡಿ ಆ ಮೇಲ್ನೋಟದ ಅರ್ಥವನ್ನು ಹಾಗೆ ಬೇರೆಯವರಿಗೂ ಉಪದೇಶ ಮಾಡ್ತಾರೆ, ಆ ಮೇಲ್ನೋಟದ ಅರ್ಥವನ್ನು ನಮಗೆ ಎಲ್ಲರಿಗೂ ಪ್ರಚಾರವೂ ಮಾಡ್ತಾರೆ. ದೇ ಆರ್ ಸ್ಪ್ರೆಡರ್ಸ್ ಆಫ್ ದಿ ರಾಂಗ್ ನಾಲೆಡ್ಜ್, ದೇರ್ ಆರ್ ಸ್ಪ್ರೆಡರ್ಸ್ ಆಫ್ ದಿ ರಾಂಗ್ ನಾಲೆಡ್ಜ್, ದೇರ್ ಆರ್ ಆಲ್ಸೋ ರಿಸೀವರ್ಸ್ ಆಫ್ ದಿ ರಾಂಗ್ ನಾಲೆಡ್ಜ್. ಅಂದರೆ ವೇದದ ಮೇಲ್ನೋಟದ ಅರ್ಥವನ್ನು ನೋಡಿ ಅದು ಎಲ್ಲರಿಗೂ ಪ್ರಚಾರ ಮಾಡುವಂತಹ ಅಜ್ಞಾನ ಒಂದು ವಿಧವಾದ ಅಜ್ಞಾನ, ಅದು ಸ್ವಲ್ಪ ಡೇಂಜರಸ್ ಲೆವೆಲ್ ಅಜ್ಞಾನ. ಇನ್ನೊಂದೇನೆಂದ್ರೆ ಅದು ಯಾರು ಸರಿಯಾಗಿ ಗೈಡ್ ಮಾಡೋರು ಇಲ್ಲದೆ ಬಿಕಾಸ್ ಆಫ್ ದಿ ಆಬ್ಸೆನ್ಸ್ ಆರ್ ಲ್ಯಾಕ್ ಆಫ್ ಪ್ರಾಪರ್ ಗೈಡೆನ್ಸ್, ನಮಗೆ ಮೇಲ್ನೋಟದ ಅರ್ಥ ಒಂದು ಸಿಗತ್ತೆ, ಸರಿಯಾದ ಅರ್ಥ ಇನ್ನೊಂದು ಸಿಗತ್ತೆ, ಅದೆರಡನ್ನು ನೋಡಿ ಈ ಸರಿಯಾದ ಅರ್ಥವನ್ನು ಹಿಡಿಬೇಕು, ಮೇಲ್ನೋಟದ ಅರ್ಥ ಬಿಡಬೇಕು ಅನ್ನುವ ಒಂದು ಮಾರ್ಗದರ್ಶನ ಮಾಡುವವರು ಇಲ್ಲದೇ ಇರುವ ಕಾರಣದಿಂದ ಅದಕ್ಕೂ ಆ ಜ್ಞಾನಕ್ಕೂ ಒಳದಾಗ್ತಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಈ ಮೋಕ್ಷ ಪರಮಾತ್ಮನ ಸ್ವರೂಪ ಮೋಕ್ಷ ಸ್ವರೂಪ ಸರಿಯಾಗಿ ತಿಳಿಯದೇ ಇರುವಂತಹ ಅಜ್ಞಾನಿಗಳ ಆಪಾತ ಪ್ರತೀತಾರ್ಥಮಾದಾಯ, ಅವರು ಮಾಡುವಂತಹ ಮೇಲ್ನೋಟದ ಆಪಾತ ಅಂದ್ರೆ ಮೇಲ್ನೋಟದ ಪ್ರತೀತ ಕಾಣಿಸುವಂತಹ ಅರ್ಥಂ ಆ ಅರ್ಥವನ್ನು ಆದಾಯ ತಗೊಂಡು ಏನು ಮಾಡ್ತಾರೆ, ದೇ ಟೇಕ್ ದ ಮೀನಿಂಗ್ ದಟ್ ಇಸ್ ಗಿವನ್ ಸೂಪರ್ಫಿಷಿಯಲ್ ಮೀನಿಂಗ್ ತಗೊಂಡು ಸ್ವರ್ಗಾದಿ ಫಲಕಾ ವೇದ ಇತಿ ವಾದಿನಾಂ, ವೇದಗಳೆಲ್ಲವೂ ಸ್ವರ್ಗಾದಿ ಫಲವನ್ನೇ ಕೊಡುತ್ತೆ ಅಂತ ವಾದನ ಮಾಡುವವರು ಭೋಗ ಐಶ್ವರ್ಯ ಆಸಕ್ತಾನಾಂ ಭೋಗಗಳಲ್ಲಿಯೂ ಐಶ್ವರ್ಯದಲ್ಲಿಯೂ ಮನಸ್ಸನ್ನು ಆಸಕ್ತಿಯನ್ನು ಇಟ್ಟುಕೊಂಡವರಾಗಿ ಆಸಕ್ತಾನಾಂ ಅಸದ್ವಾದಿನಾಂ ಅಸತ್ಯವನ್ನು ಅಂದ್ರೆ ಇನ್ಕರೆಕ್ಟ್ ನಾಲೆಡ್ಜ್ ಇನ್ಕರೆಕ್ಟ್ ಇನ್ಫಾರ್ಮೇಶನ್ ಹೇಳುವಂತಹ ಅವರು ಅಸದ್ವಾದಿನಾಂ ವಾಕ್ಯಾನಿ ಅವ್ಯವಸಾಯ ಬುದ್ಧಿ ಕಾರಣಂ, ಅಂತಹ ವಾಕ್ಯಗಳು ನಮಗೆ ಅವ್ಯವಸಾಯ ಬುದ್ಧಿ ಬರಲಿಕ್ಕೆ ಕಾರಣ ಅಂದ್ರೆ ತಟಸ್ಥರಾಗಿರುವ ಒಂದು ನ್ಯೂಟ್ರಲ್ ಆಗಿರುವವರಿಗೆ ಅವ್ಯವಸಾಯ ಬುದ್ಧಿ ಬರುವುದಕ್ಕೆ ಕಾರಣ ಏನೆಂದರೆ ಬೇರೆಯವರು ಯಾರಾದರೂ ಅಜ್ಞಾನಿಗಳು ಮಾಡಿದ ಮೇಲ್ನೋಟದ ಅರ್ಥಗಳು ನಮಗೆ ಕೈಗೆ ಸಿಗತ್ತೆ, ಅದು ನಮ್ಮ ಬುದ್ಧಿಗೆ ಚೆನ್ನಾಗಿದೆ ಅಂತ ತೋರತ್ತೆ, ಅದನ್ನು ಹಿಡ್ಕೊಂಡು ನಾವು ಓಡ್ತೀವಿ ಅದರ ಹಿಂದೆ, ಅದು ಕಾರಣ. ಸೊ ದ ರೀಸನ್ ಫಾರ್ ಅವರ್ ಗೆಟಿಂಗ್ ದಿಸ್ ರಾಂಗ್ ನಾಲೆಡ್ಜ್ ಇಸ್ ಬಿಕಾಸ್ ಆಫ್ ದ ಸಿಚುಯೇಷನ್ ವೇರ್ ವಿ ಗೆಟ್ ಕಾಟ್ ಬೈ ದ ರಾಂಗ್ ಇಂಟರ್ಪ್ರಿಟೇಷನ್ಸ್ ಆಫ್ ದೋಸ್ ಪೀಪಲ್. ಅದಕ್ಕೆ ಏನು ಮಾಡಬೇಕು ನಾವು, ತತ್ ತ್ಯಾಗೇಚ ಸಾ ಬುದ್ಧಿರ್ ನಭವತಿ ಇತಿ ಭಾವ. ಅಂತಹ ರಾಂಗ್ ಇಂಟರ್ಪ್ರಿಟೇಷನ್ಸ್ ನೀವು ಬಿಟ್ಟು ಬಿಟ್ಟರೆ ನಿಮಗೆ ಆ ಬುದ್ಧಿ ಬರುವುದಿಲ್ಲ. ಸಿಂಪಲ್ ಸೊಲ್ಯೂಷನ್ ಏನಂದ್ರೆ ಆ ರಾಂಗ್ ಇಂಟರ್ಪ್ರಿಟೇಷನ್ಸ್ ನೀವು ಬಿಡಬೇಕು, ಬಿಟ್ಟರೆ ನಿಮಗೆ ಅಂತಹ ಅವ್ಯವಸಾಯ ಬುದ್ಧಿ ಬರುವುದಿಲ್ಲ. ಇಲ್ಲೇ ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಏನಾಗುತ್ತೆ, ಅದು ರಾಂಗ್ ಇಂಟರ್ಪ್ರಿಟೇಷನ್ ನಮ್ಗೆ ಗೊತ್ತಾದ್ರೆ ಬಿಡ್ತೀವಿ, ಅದು ನಾವು ರಾಂಗ್ ಇಂಟರ್ಪ್ರಿಟೇಷನ್ ನಮ್ಗೆ ಹೇಳುವವರು ಯಾರು ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಗುರುಗಳು ಬಂದು ನಮಗೆ ಇದು ತಪ್ಪು ಇಂಟರ್ಪ್ರಿಟೇಷನ್, ಅದಕ್ಕೆ ಕಾರಣ ಇದು, ದಿಸ್ ಇಸ್ ದ ರೀಸನ್ ವೈ ಇಟ್ ಇಸ್ ಎ ರಾಂಗ್ ಇಂಟರ್ಪ್ರಿಟೇಷನ್ ಅಂತ ನಮಗೆ ಕನ್ವಿಕ್ಷನ್ ಕೊಟ್ಟು ಸರಿಯಾದ ದಾರಿ ತಿಳಿಸುವವರು ಬಂದಾಗ ಅದು ರಾಂಗ್ ಇಂಟರ್ಪ್ರಿಟೇಷನ್ ಅಂತ ಗೊತ್ತಾಗುತ್ತೆ, ಗೊತ್ತಾದಾಗ ಅದನ್ನು ಬಿಡಬೇಕು. ಸೊ ತತ್ಯಾಗೇಚ ಸಾ ಬುದ್ಧಿ ನ ಭವತಿ ಇತಿ ಭಾವ. ಅಂತಹ ರಾಂಗ್ ಇಂಟರ್ಪ್ರಿಟೇಷನ್ ಬಿಟ್ಟು ಬಿಟ್ಟರೆ ಅಂತಹ ಅವ್ಯವಸಾಯ ಬುದ್ಧಿ ನಮಗೆ ಬರುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅತ್ರ ಪಕ್ಷೇ ಸಮಾಧೌ ಇತಿ ಅಸ್ಯ ತತ್ವ ವಿಷಯತೆಯ ದಾಢ್ಯಾರ್ಥಂ ಇತ್ಯರ್ಥ. ಈ ವಿಷಯದಲ್ಲಿ ನಮಗೆ ಸಮಾಧೌ ಈ ಪರಮಾತ್ಮನಲ್ಲಿ ಸ್ಥಿರವಾದ ಮನಸ್ಸನ್ನು ಇಡುವುದರಲ್ಲಿ ತತ್ವವಾದ ಸರಿಯಾದ ತತ್ವಜ್ಞಾನ ತತ್ವ ವಿಷಯ ಇರಬೇಕು. ದೃಢ ದಾಢ್ಯಾರ್ಥ ಅಂದ್ರೆ ದೃಢವಾದ ಅರ್ಥ, ಫರ್ಮ್ ನಾಲೆಡ್ಜ್ ಇರಬೇಕು ಅನ್ನೋದನ್ನು ಇದು ಹೇಳ್ತಾ ಇದ್ದಾರೆ. ತಸ್ಯೇವ ವಿಷ್ಣು ಧರ್ಮಾನುಷ್ಠಾನ ಹೇತುತ್ವಾದ. ಅದಕ್ಕೆ ನಮಗೆ ಗೈಡ್ ಲೈನ್, ಬೇಸಿಕ್ ಗೈಡ್ ಲೈನ್ ಅಂದ್ರೆ ವಿಷ್ಣು ಧರ್ಮ. ವಿಷ್ಣು ಧರ್ಮ ಅಂದ್ರೆ ಏನು, ನಾವು ಬಿಗಿನಿಂಗ್ ನಲ್ಲಿ ನೋಡಿದ್ವಿ. ವಿಷ್ಣು ಧರ್ಮ ಅಂದ್ರೆ ಪರಮಾತ್ಮನಲ್ಲಿ ಅವನೇ ಸರ್ವೋತ್ತಮನು, ನಾವೆಲ್ಲರೂ ಅಸ್ವತಂತ್ರರು ಅನ್ನುವ ಆ ಸರಿಯಾದ ತಿಳುವಳಿಕೆ ವಿಷ್ಣು ಧರ್ಮ. ಆ ವಿಷ್ಣು ಧರ್ಮವನ್ನು ಅನುಷ್ಠಾನ ಮಾಡುವುದರ ಮೂಲಕವಾಗಿ ನಮಗೆ ಸರಿಯಾದ ಗುರುಗಳು ಸಿಗುತ್ತಾರೆ, ನಮಗೆ ಸರಿಯಾದ ಇಂಟರ್ಪ್ರಿಟೇಷನ್ ಸಿಗುತ್ತೆ, ರಾಂಗ್ ಇಂಟರ್ಪ್ರಿಟೇಷನ್ ಬಿಡುವ ಅವಕಾಶವೂ ಸಿಗುತ್ತೆ ಅನ್ನೋದನ್ನು ನಾವು ದೃಷ್ಟಿಯಲ್ಲಿಡಬೇಕು. ಇದಾದ ಮೇಲೆ 45ನೇ ಶ್ಲೋಕ, ಇದು ಬಹಳ ಇಂಟ್ರೆಸ್ಟಿಂಗ್ ವರ್ಸ್. ಇದನ್ನು ಬಹಳ ಜನ ತಪ್ಪುವಾಗಿ ತಿಳ್ಕೊಳ್ಳುವ ಅವಕಾಶ ಇದೆ, ಅದಕ್ಕೆ ಈ ಶ್ಲೋಕವನ್ನು ನಾವು ಕೇರ್ಫುಲ್ ಆಗಿ ನೋಡೋಣ. ಇದೇನಂದ್ರೆ 45ನೇದು, 2ನೇ ಅಧ್ಯಾಯದಲ್ಲಿ ತ್ರೈಗುಣ್ಯ ವಿಷಯಾವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತೇಳಿ ನೋಡ್ರಿ. ಇಲ್ಲಿ ತ್ರೈಗುಣ್ಯ ವಿಷಯಾವೇದ, ಮೇಲ್ನೋಟದ ಅರ್ಥ ನೋಡಿದ್ರೆ ಹೇಗಿರುತ್ತೆ, ತ್ರೈಗುಣ್ಯ ವಿಷಯಾವೇದ, ತ್ರಿಗುಣಾತ್ಮಕವಾದ ವಿಷಯಗಳನ್ನು ವೇದಗಳು ಹೇಳುತ್ತೆ. ನಿಸ್ತ್ರೈಗುಣ್ಯೋ ಭವಾರ್ಜುನ, ನೀನು ಈ ತ್ರೈಗುಣ್ಯತ್ವವನ್ನು ಬಿಡಬೇಕು ಅಂದ್ರೆ ವೇದಗಳು ತ್ರೈಗುಣ್ಯ ವಿಷಯವನ್ನು ಹೇಳುತ್ತೆ, ನೀನು ಈ ತ್ರೈಗುಣ್ಯವನ್ನು ಬಿಡಬೇಕು ಅಂದ್ರೆ ವೇದಗಳನ್ನೇ ಬಿಡಬೇಕು ಅನ್ನೋ ಅರ್ಥವನ್ನು ಬಂದಂತೆ ತೋರುತ್ತೆ. ಅಂದ್ರೆ ವೇದಗಳು ತ್ರೈಗುಣ್ಯ ವಿಷಯವಾಗಿದೆ, ನೀನು ಈ ತ್ರೈಗುಣ್ಯ ವಿಷಯವನ್ನು ಬಿಡಬೇಕಂದ್ರೆ ವೇದಗಳನ್ನು ಈ ವೇದಗಳು ಹೇಳುವಂತಹ ಈ ತ್ರೈಗುಣ್ಯ ವಿಷಯವನ್ನು ಬಿಡಬೇಕು ಅಂದ್ರೆ ವೇದಗಳಲ್ಲಿ ಹೇಳುವ ವಿಷಯವನ್ನು ಬಿಡಬೇಕು ಅಂತ ಅರ್ಥ ತೋರುತ್ತೆ. ಅದು ಸರಿಯಾದ ಅರ್ಥ ಅಲ್ಲ. ಅಷ್ಟೇ ಅಲ್ಲದೆ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮಾನ್, ನೀನು ಯೋಗಕ್ಷೇಮಗಳ ನಿರ್ಯೋಗಕ್ಷೇಮ, ಯೋಗಕ್ಷೇಮಗಳು ಬೇಡ, ನಿತ್ಯ ಸತ್ವಸ್ಥನಾಗು, ನಿರ್ದ್ವಂದ್ವನಾಗು, ದ್ವಂದ್ವಗಳನ್ನು ಬಿಟ್ಟುಬಿಡು, ಯಾವಾಗಲೂ ಸತ್ವಸ್ಥನಾಗಿರು, ನಿತ್ಯ ಸತ್ವಸ್ಥನಾಗಿರು, ಯೋಗಕ್ಷೇಮಗಳನ್ನು ಬಿಟ್ಟು ಬಿಡು, ಆತ್ಮವಂತನಾಗು ಅಂತ ಹೇಳಿ ಮೇಲ್ನೋಟದ ಅರ್ಥ. ಇದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಆಚಾರ್ಯರು ಬಂದು ಇದನ್ನು ಭಾಷಾ ತಾತ್ಪರ್ಯಗಳ ಮೂಲಕವಾಗಿ ನಮಗೆ ವಿಸ್ತಾರ ಮಾಡಿ ಹೇಳಿದ್ದಾರೆ. ಆಚಾರ್ಯರು ಹೇಳಿದ ಮಾತುಗಳನ್ನು ಅನುಸರಿಸಿ ಸಂಕ್ಷಿಪ್ತವಾಗಿ ಇದನ್ನು ಹೇಗೆ ಹೇಳಬೇಕಂದ್ರೆ, ತ್ರೈಗುಣ್ಯ ವಿಷಯ ವೇದಾಹ ಅಂದ್ರೆ ತ್ರಿಗುಣಗಳೇನು, ಸತ್ವ ರಜ ತಮೋ ಗುಣಗಳು, ಮೂರು ಗುಣಗಳು. ಸೊ ಈ ತ್ರಿಗುಣಗಳು ಸತ್ವ ರಜಸ್ತಮೋ ರೂಪವಾದ ಈ ಮೂರು ಗುಣಗಳಿಂದ ಏನು ಬರುತ್ತೆ, ಸ್ವರ್ಗಾದಿ ಫಲಗಳು ಬರುತ್ತೆ, ಸ್ವರ್ಗಾದಿ ಸಾಧನವಾಗತ್ತೆ, ಐಹಿಕ ಸುಖಗಳು ಬರುತ್ತೆ, ಕಾಮ್ಯ ಕರ್ಮಗಳಾಗತ್ತೆ. ಸೊ ವೇದಗಳು ತ್ರೈಗುಣ್ಯ ವಿಷಯವನ್ನು ಹೇಳುತ್ತೆ ಅಂದ್ರೆ ಮೇಲ್ನೋಟಕ್ಕೆ ವೇದಗಳು ಈ ಮೂರು ಗುಣಗಳಿಂದ, ಸತ್ವರಜಸ್ತಮೋ ಗುಣಗಳಿಂದ ಕೂಡಿರುವಂತಹ ಸ್ವರ್ಗಾದಿ ಫಲಗಳು, ಇಹಲೋಕದಲ್ಲಿರುವ ಫಲಗಳು, ಆಲ್ ದೀಸ್ ಮೆಟೀರಿಯಲಿಸ್ಟಿಕ್ ಬೆನಿಫಿಟ್ಸ್ ನಮಗೆ ಸಿಗುವಂಗೆ ಮಾಡುತ್ತೆ ಅನ್ನೋದು ಮೇಲ್ನೋಟದ ಅರ್ಥ. ದಿಸ್ ಈಸ್ ದ ಸೂಪರ್ಫಿಷಿಯಲ್ ಮೀನಿಂಗ್ ಆಫ್ ದಿ ವೇದ. ಅದಕ್ಕೆ ಹೇಳ್ತಾರೆ ತ್ರೈಗುಣ್ಯ ವಿಷಯ ವೇದ ಅಂದ್ರೆ ತ್ರಿಗುಣಾತ್ಮಕವಾದ ವಿಷಯಗಳನ್ನು ವೇದಗಳು ಹೇಳುತ್ತಿರುವಂತೆ ಕಾಣುತ್ತದೆ. ಇಟ್ ಈಸ್ ಅಪ್ಯಾರೆಂಟ್ ಟು ಅಸ್. ನಿಸ್ತ್ರೈಗುಣ್ಯೋಭವಾರ್ಜುನ ಅಂದ್ರೆ ನೀನು ಈ ಮೇಲ್ನೋಡ ಅರ್ಥವನ್ನು ಗ್ರಹಿಸಬೇಡ. ಈ ಗೋ ಡೀಪರ್ ಇನ್ ಟು ದಿ ವೇದಾಸ್, ಡೋಂಟ್ ಟೇಕ್ ದಿ ಸೂಪರ್ಫಿಷಿಯಲ್ ಮೀನಿಂಗ್ ಅಂತ ಅರ್ಥ. ವೇದಗಳನ್ನೇ ಬಿಟ್ಟು ಬಿಡು ಅಂತ ಅರ್ಥಲ್ಲ. ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂದ್ರೆ ವೇದಗಳಲ್ಲಿ ಮೇಲ್ನೋಟಕ್ಕೆ ಕಾಣುವಂತಹ ಈ ತ್ರಿಗುಣಾತ್ಮಕವಾದ ಭಾವನೆಗಳನ್ನು ಕೊಡುವಂತಹ ವಿಷಯಗಳನ್ನು ನೀನು ತ್ಯಾಗ ಮಾಡಬಿಡು. ಇಂತಹ ಭ್ರಾಂತಿಗೆ ಒಳಗಾಗಬೇಡ. ಡೋಂಟ್ ಗೆಟ್ ಕಾಟ್ ಇನ್ ದಟ್ ಸ್ನೇರ್, ಡೋಂಟ್ ಗೆಟ್ ಎನ್ಸ್ನೇರ್ಡ್ ಬೈ ದಟ್ ಅಂತ ಹೇಳಿ, ಅದನ್ನಲ್ಲಿ ಸಿಗಾಕೋಬೇಡ ಅಂತ ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ಗೆ ಹೇಳ್ತಾ ಇದ್ದಾನೆ, ಅರ್ಜುನ ನೀನು ವೇದಗಳಲ್ಲಿ ಹೇಳುವಂತಹ ಕರ್ಮಗಳಿಗೆ ತ್ರಿಗುಣಾತ್ಮಕವಾದ ಫಲಗಳು ಸ್ವರ್ಗಾದಿ ಫಲಗಳೇ ಇರುತ್ತೆ ಅನ್ನುವ ಒಂದು ಭ್ರಮಕ್ಕೆ ಒಳಗಾಗಬೇಡ. ಮೇಲ್ನೋಟಕ್ಕೆ ಹಾಗೆ ಕಾಣಿಸಿದರೂ ಕೂಡ ವೇದಗಳು ನಿಜವಾಗಿ ವಸ್ತುತಃ ವೇದಗಳು ಆ ತ್ರಿಗುಣಗಳಿಂದ ಆಗುವಂತಹ ಸ್ವರ್ಗಾದಿ ಕ್ಷಣಿಕ ಸುಖಗಳು ಸಂಸಾರ ಸುಖಗಳನ್ನು ನಮಗೆ ಕೊಡೋದಿಲ್ಲ. ಯಾಕಂದ್ರೆ ವೇದಗಳ ಉದ್ದೇಶ ಏನು? ಸಂಸಾರ ಬಂಧನವನ್ನು ನಮಗೆ ದೂರ ಮಾಡಬೇಕು. ದಟ್ ಈಸ್ ದಿ ಟ್ರೂ ಪರ್ಪಸ್ ಆಫ್ ದಿ ವೇದಾಸ್. ಅದು ಮೇಲ್ನೋಟದ ಅರ್ಥವನ್ನು ತಗೊಂಡ್ರೆ ದ ಹೋಲ್ ಪರ್ಪಸ್ ವಿಲ್ ಬಿ ಗಾನ್. ಅದಕ್ಕೆ ಇದನ್ನು ಅದಕ್ಕೆ ಡೋಂಟ್ ಗೆಟ್ ಕಾಟ್ ಬೈ ದಟ್ ಅಂತ ಹೇಳ್ತಾ ಇದ್ದಾರೆ. ಇದು ಭಾಷ್ಯದಲ್ಲಿ ಈ ಅರ್ಥವನ್ನು ಹೇಳಿ, ತಾತ್ಪರ್ಯದಲ್ಲಿ ಅದನ್ನು ಇನ್ನೊಂದು ಸುಂದರವಾದ ಇನ್ನೊಂದು ಆಸ್ಪೆಕ್ಟ್ ಇನ್ನೊಂದು ವಿಧವಾಗಿ ಅದನ್ನು ಹೇಳ್ತಾ ಇದ್ದಾರೆ. ವಿಷಯ ಅಂದ್ರೆ ಈ ತ್ರೈಗುಣ್ಯ ವಿಷಯ, ತ್ರಿಗುಣಾತ್ಮಕವಾದ ವಿಷ ಯ ಅಂತೇಳ. ವಿಷಯ ಅನ್ನೋದು, ವಿಷಯ ಅಂದ್ರೆ ಒನ್ ಆಸ್ಪೆಕ್ಟ್ ಇಸ್ ಒನ್ ಮೀನಿಂಗ್ ಇಸ್ ಮ್ಯಾಟರ್ ಆರ್ ಸಬ್ಜೆಕ್ಟ್ ಅಂತ ಒಂದು ಅರ್ಥ. ಇನ್ನೊಂದು ವಿಷಯ ಅಂದ್ರೆ ವಿಷ ಅಂದ್ರೆ ಪಾಯ್ಸನ್. ವಿಷಂ ಯಾಪಯಂತಿ ಅಪಗಮಯಂತಿ ಇತಿ ತ್ರೈಗುಣ್ಯ ವಿಷಯ ಅಂತೇಳಿ, ತ್ರೈಗುಣ್ಯಾಖ್ಯಂ ವಿಷಂ ಯಾಪಯಂತಿ ಅಪಗಮಯಂತಿ ಇತಿ ತ್ರೈಗುಣ್ಯ ವಿಷಯ ಅಂತೇಳಿ ತಾತ್ಪರ್ಯ ಹೇಳ್ತಾರೆ. ಅಂದ್ರೆ ಏನು? ತ್ರಿಗುಣಾತ್ಮಕವಾದ ವಿಷವನ್ನು ನಮಗೆ ದೂರ ಮಾಡುತ್ತೆ ವೇದಗಳು. ತ್ರೈಗುಣ್ಯ ವಿಷಯ ವೇದ ಅಂದ್ರೆ ತ್ರೈಗುಣ್ಯದ ವಿಷಯವನ್ನು ಹೇಳುತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಹೇಳುತ್ತೆ ಅಂತ ಭಾಷೆಯಲ್ಲಿ ಹೇಳಿದರೆ, ತಾತ್ಪರ್ಯದಲ್ಲಿ ತ್ರೈಗುಣ್ಯಾತ್ಮಕವಾದ ವಿಷ ಸದೃಶವಾದ ವಿಷಯವನ್ನು ಆ ಮ್ಯಾಟರ್ ಅನ್ನು ಯಾಪಯಂತಿ ಹೋಗಲಾಡಿಸುತ್ತೆ. ವಿಷ ಯ ಅನ್ನೋದು ವಿಷ ಯ ಅಂತ ಬಿಡಿಸಿ ವಿಷ ಆ ವಿಷವನ್ನು ಯಾಪಯಂತಿ ಹೋಗಲಾಡಿಸುತ್ತೆ. ಇಟ್ ರಿಮೂವ್ಸ್ ದಿ ಪಾಯ್ಸನಸ್ ಎಫೆಕ್ಟ್ಸ್ ಆಫ್ ದಿ ತ್ರಿಗುಣಾತ್ಮಕ ಸುಖ ಸೂಪರ್ಫಿಷಿಯಲ್ ಸುಖಗಳನ್ನು ನಮಗೆ ಆ ವಿಷವನ್ನು ದೂರ ಮಾಡುತ್ತೆ ವೇದಗಳಿಗೋಸ್ಕರ. ಅದಕ್ಕೆ ತ್ರೈಗುಣ್ಯ ವಿಷಯ ವೇದ ಅಂತ ಹೇಳಿ ಅದಕ್ಕೆ ಇನ್ನೊಂದು ಸುಂದರವಾದ ಅರ್ಥವನ್ನು ಆಚಾರ್ಯರು ತಾತ್ಪರ್ಯದ ಹೇಳ್ತಾ ಇದ್ದಾರೆ. ಸೊ ಅಂತಹ ತ್ರೈಗುಣ್ಯ ವಿಷಯಾತ್ಮಕವಾದ ಅಂದ್ರೆ ವಿಷವನ್ನು ಹೋಗಲಾಡಿಸುವಂತಹ ವೇದಗಳನ್ನು ನೀವು ಧಾರಣೆ ಮಾಡು, ಅರ್ಥ ಮಾಡಿಕೋ. ಆ ಕಾರಣದಿಂದ ನಿಸ್ತ್ರೈಗುಣ್ಯೋ ಭವಾರ್ಜುನ, ಆ ವಿಧವಾಗಿ ನಿಸ್ತ್ರೈಗುಣ್ಯ ಅಂದ್ರೆ ತ್ರಿಗುಣಾತ್ಮ ತ್ರಿಗುಣಾತೀತನ ತ್ರಿಗುಣಗಳಿಂದ ಆ ಬಂಧನದಿಂದ ದೂರಮಾಗತ್ತೆ. ಸೊ ನಿಸ್ತ್ರೈಗುಣ್ಯ ಭವ ಅಂದ್ರೆ ನಿಸ್ತ್ರೈಗುಣ್ಯೋ ಭವ ಭವೇತ್ ನಿತ್ಯಂ ವಾಸುದೇವೈಕ ಸಂಶಯ ಅಂತೇಳಿ, ನೀನು ಈ ವಿಧವಾಗಿ ಸತ್ವರಜಸ್ತಮೋ ಗುಣಗಳ ಪ್ರಭಾವದಿಂದ ದೂರವಾಗ್ತಿ ಯಾವಾಗಾದರೆ ಆ ವೇದದ ಸರಿಯಾದ ಅರ್ಥವನ್ನು ತಿಳ್ಕೊಂಡ್ರೆ ಅಂತೇಳಿ ಆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಆ ವಿಧವಾದ ಅರ್ಥವನ್ನು ಹೇಳ್ತಾರೆ. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ, ನೀನು ನಿರ್ದ್ವಂದ್ವ ದ್ವಂದ್ವ ಅತೀತನಾಗು. ದ್ವಂದ್ವಗಳಂದೇನು? ಡ್ಯೂಯಲ್ಸ್. ಡ್ಯೂಯಲ್ಸ್ ಅಂದ್ರೆ ಸ್ವರ್ಗ ಸುಖ ದುಃಖ ಈ ಲೌಕಿಕದಲ್ಲಿರುವಂತಹ ಡ್ಯೂಯಲ್ಸ್, ಆಲ್ ದ ಡ್ಯೂಯಲ್ಸ್ ಆರ್ ಸುಖ. ಇಲ್ಲಿ ಇರುವ ಸುಖ ಕೂಡ ಸಂಸಾರ ಸುಖಗಳು ಅಶಾಶ್ವತವಾದ ಕಾರಣದಿಂದ ಅವು ದುಃಖ ಸದೃಶವಾಗಿದೆ. ಎವ್ರಿಥಿಂಗ್ ಈವನ್ ದ ಗುಡ್ ಥಿಂಗ್ಸ್ ಇನ್ ಲೈಫ್ ಆರ್ ಬಿಕಾಸ್ ಆಫ್ ದ ಟೆಂಪರರಿನೆಸ್ ಆಫ್ ದಟ್ ದೇ ಆರ್ ನಾಟ್ ಅಟ್ ಆಲ್ ಡಿಸೈರಬಲ್. ಆ ಕಾರಣದಿಂದ ಅದೆಲ್ಲದಕ್ಕೂ ಕೂಡ ನೀನು ದೂರವಾಗಿರುವ ನಿಲ್ಲಬೇಕು ಅನ್ನೋದು ನಿರ್ದ್ವಂದ್ವ ಅನ್ನೋದು ಹೇಳುವಂತಹದ್ದು. ನಿತ್ಯ ಸತ್ವಸ್ಥ ಅಂದರೆ ಯಾವಾಗಲೂ ಕೂಡ ನೀನು ಸತ್ವ ಒಳ್ಳೆದಾಗಿರುವಂತಹ ಆ ಸಾತ್ವಿಕ ಬುದ್ಧಿಯಿಂದ ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನಿರ್ಯೋಗಕ್ಷೇಮ. ನಿರ್ಯೋಗಕ್ಷೇಮ ಅಂದ್ರೆ ಯೋಗಕ್ಷೇಮ ಅನ್ನೋದೇನು? ಯೋಗಕ್ಷೇಮ ಅನ್ನೋದಕ್ಕೆ ನಿರ್ಯೋಗಕ್ಷೇಮ ಅಂದ್ರೆ ಯೋಗ ಅಂದ್ರೆ ಇಲ್ಲದ್ದು ಸಿಗುವುದು ಯೋಗ, ಇದ್ದದ್ದನ್ನು ಹಾಗೆ ನಿಲ್ಲಿಸ್ಕೋದು ಕ್ಷೇಮ. ನಿರ್ಯೋಗಕ್ಷೇಮ ಆತ್ಮವಾನ್ ಅಂದ್ರೆ ಏನು? ನಮಗೆ ಇಲ್ಲಿ ವಿ ಶುಡ್ ನಾಟ್ ಬಿ ಕ್ಯಾರಿಡ್ ಅವೇ ಬೈ ದಿ ಸೂಪರ್ಫಿಷಿಯಲ್ ಆಸ್ಪೆಕ್ಟ್ಸ್ ಆಫ್ ಎನಿಥಿಂಗ್. ನಮಗೆ ನಿಜವಾದ ಯೋಗಕ್ಷೇಮಗಳು ಯಾವುದು ಅಂದ್ರೆ ಪರಮಾತ್ಮನ ಸೇರುವುದೇ ನಿಜವಾದ ಯೋಗಕ್ಷೇಮ. ಅದನ್ನು ಹೊಂದಬೇಕೆ ಹೊತ್ತು ಈ ಇಲ್ಲಿರುವಂತಹ ಇದರ ಲೌಕಿಕ ಸಿಖದಲ್ಲಿ ಸಿಗಾಕೊಳ್ಳೋದು, ಆ ಲೌಕಿಕ ಸುಖಗಳನ್ನೇ ನಿಲ್ಲಿಸಿಕೊಳ್ಳುವುದು, ಇದನ್ನು ನೀನು ಮಾಡಕೂಡದು ಅಂಥೇಳಿ ಶಾಸ್ತ್ರ ನಿಷಿದ್ಧವಾದ ಭೋಗ ಪದಾರ್ಥಗಳ ಸಂಪಾದನೆ ಅದರ ರಕ್ಷಣೆ ಅದು ಇರಕೂಡದು. ಸೊ ಶಾಸ್ತ್ರ ವಿರುದ್ಧವಾದ ಶಾಸ್ತ್ರ ನಿಷಿದ್ಧವಾದ ವಿಷಯದಲ್ಲಿ ಯೋಗ ಕ್ಷೇಮ ಇರಕೂಡದು. ಯೋಗ ಅಂದ್ರೆ ಏನು? ಇಲ್ಲದೇ ಇರುವುದು ಸಿಗುವುದು ಯೋಗ, ಸಂಪಾದನೆ ಮಾಡುವುದು ಯೋಗ, ಇದ್ದದ್ದನ್ನು ರಕ್ಷಣೆ ಮಾಡಿಕೊಳ್ಳುವುದು ಕ್ಷೇಮ. ವಾಟ್ ಎವರ್ ವಿ ಹ್ಯಾವ್ ಆಲ್ರೆಡಿ ವಿ ಪ್ರೊಟೆಕ್ಟ್ ಇಟ್, ಇಟ್ ಈಸ್ ರಕ್ಷಣಾ. ಇದು ಲೌಕಿಕ ವಿಷಯದಲ್ಲಿ ಈ ಯೋಗಕ್ಷೇಮಗಳು ಇರಕೂಡದು. ಪರಮಾತ್ಮನ ವಿಷಯದಲ್ಲಿ ಯೋಗಕ್ಷೇಮ ಇರಬೇಕು ಅಂದ್ರೆ ಪರಮಾತ್ಮನನ್ನು ಹೊಂದಬೇಕು, ಸಂಪಾದನೆ ಏನ್ ಮಾಡಬೇಕು, ಪರಮಾತ್ಮನ ಭಕ್ತಿಯ ಸಂಪಾದನೆ ಬೇಕು, ಪರಮಾತ್ಮನ ಅನುಗ್ರಹ ಅದನ್ನು ನಾವು ರಕ್ಷಣೆ ಅದನ್ನು ಯಾವಾಗೂ ನಮ್ಗೆ ಇರುವಂತಹ ನಾವು ಮಾಡ್ಕೋಬೇಕು, ಅದರಲ್ಲಿ ಆಸಕ್ತಿ ತೋರಿಸಬೇಕೇ ಹೊತ್ತು ಶಾಸ್ತ್ರ ನಿಷಿದ್ಧವಾದ ವಿಷಯಗಳಲ್ಲಿ ಇರಕೂಡದು ಯೋಗಕ್ಷೇಮ ಅಂತೇಳಿ ಆ ನಿರ್ಯೋಗಕ್ಷೇಮ ಅನ್ನೋ ಶಬ್ದಕ್ಕರ್ಥ. ಸೊ ನಿರ್ಯೋಗಕ್ಷೇಮ ಆತ್ಮವಾನ್, ಆತ್ಮವಾನ್ ಆತ್ಮ ಅಂದ್ರೆ ಪರಮಾತ್ಮ, ಆತ್ಮವಾನ್ ಅಂದ್ರೆ ಪರಮಾತ್ಮವಂತನ ಅಂದ್ರೆ ಪರಮಾತ್ಮನಲ್ಲಿ ಒಂದು ಸ್ಮರಣೆ, ನಿತ್ಯ ಸ್ಮರಣೆ ಆಡಬೇಕು, ಆ ಪರಮಾತ್ಮ ನನ್ನ ಸ್ವಾಮಿ ಅನ್ನುವ ಒಂದು ಸ್ಮರಣೆ ಇರಬೇಕು. ಆದ್ರೆ ಐಕ್ಯ ಭಾವನೆ, ಆತ್ಮವಾನ್ ಅಂದ್ರೆ ಯು ಆಪ್ಟೇನ್ ಸಮಥಿಂಗ್, ಯು ಆಪ್ಟೇನ್ ಸಮಥಿಂಗ್ ಅಂದ್ರೆ ಯು ಆರ್ ಡಿಫರೆಂಟ್ ಫ್ರಮ್ ಸಮಥಿಂಗ್, ಅಂದ್ರೆ ನೀನು ಪರಮಾತ್ಮನನ್ನು ಹೊಂದಬೇಕಂದ್ರೆ ನೀನು ಪರಮಾತ್ಮನ ಜೊತೆಯಲ್ಲಿ ಐಕ್ಯ ಭಾವನೆ ಮಾಡಕೂಡದು. ದಟ್ ಇಸ್ ಓನ್ಲಿ ದೆನ್ ಕೆನ್ ಯು ಆಪ್ಟೇನ್ ಅಂದ್ರೆ ಪರಮಾತ್ಮನ ಸೇರ್ಲಕ್ಕೆ ಆಗುತ್ತೆ. ನಾನೇ ಪರಮಾತ್ಮ ಅಂದ್ರೆ ಪರಮಾತ್ಮನ ಸೇರುವ ಪ್ರಸಕ್ತಿಯೇ ಬರುವುದಿಲ್ಲ. ಸೊ ವಿ ಹ್ಯಾವ್ ಟು ಬಿ ಅವೇರ್ ದಟ್ ನಾವು ಪರಮಾತ್ಮನ ಕಂತೆ ಭಿನ್ನರಾಗಿದ್ದೀವಿ, ಪರಮಾತ್ಮನನ್ನು ಹೊಂದಬೇಕು, ಐಕ್ಯ ಭಾವನೆ ಮಾಡಕೂಡದು ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ ಆತ್ಮವಾನ್ ಅನ್ನೋ ಶಬ್ದದಿಂದ. ಸೊ ಈ ವಿಧವಾಗಿ ಇದನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭಾಷೆ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದಂತಹ ಮಾತುಗಳನ್ನು ಡೀಟೇಲ್ಡ್ ಆಗಿ ವಿಸ್ತಾರವಾಗಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಮತ್ತು ಈ ವಾರದಲ್ಲಿ ಬಂದಿರುವಂತಹ ಆರಾಧನೆಗಳು, ವಾದಿರಾಜ ಸ್ವಾಮಿಗಳು, ವ್ಯಾಸರಾಯರ ಆರಾಧನೆ ಬಂತು, ಅವರಿಬ್ಬರ ಸ್ಮರಣೆ ಮಾಡಿಕೊಂಡು ಇವತ್ತಿನ ಪಾಠವನ್ನು ಇಲ್ಲಿ ಮುಗಿಸೋಣ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸ್ಸೇಂದಿರುವ ಬುದ್ಧ್ಯಾತ್ಮನಾ ವಾನಸು ಸ್ವಭಾವಾತ್ ಕರೋಮಿ ಇತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.